ಯೇಸುವಿನ ಮಾತು ಯಾವಾಗಲೂ ಪ್ರೀತಿಯಿಂದ ಕೂಡಿತ್ತು.
Once again we want to look at the perfect example of the one perfect man that walked on this earth, Jesus Christ, and to see in him an example for us to follow, particularly in the area of love.
ಈ ಲೋಕದಲ್ಲಿ ನಡೆದಂತ ಪರಿಪೂರ್ಣ ವ್ಯಕ್ತಿಯಾದಂತ ಯೇಸು ಕ್ರಿಸ್ತನ ಪರಿಪೂರ್ಣ ಮಾದರಿಯನ್ನ ನಾವು ಮತ್ತೊಮ್ಮೆ ನೋಡಿಕೊಳ್ಳೋಣ. ವಿಶೇಷವಾಗಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ತೋರಿ ಬಂದಂತ ಪ್ರೀತಿಯ ವಿಷಯವಾಗಿ ನೋಡಿಕೊಳ್ಳೋಣ.
We have seen in previous studies how Jesus' love was shown not in sentimental words but in the fact that he valued people.
ನಾವು ಹಿಂದಿನ ಅಧ್ಯಯನಗಳಲ್ಲಿ ನೋಡಿಕೊಂಡ್ವಿ ಯೇಸು ಕ್ರಿಸ್ತನು ಹೇಗೆ ಪ್ರೀತಿಯನ್ನ ತೋರಿಸಿದನು ಎಂಬುದಾಗಿ. ಯೇಸು ಕ್ರಿಸ್ತನ ಪ್ರೀತಿಯು ಕೇವಲ ಭಾವನಾತ್ಮಕ ಮಾತುಗಳಲ್ಲಿ ತೋರಿಬರಲಿಲ್ಲ, ಯೇಸು ಕ್ರಿಸ್ತನು ನಿಜವಾಗಿಯೂ ಜನರನ್ನ ಮೌಲ್ಯವೆಂದು ಎಣಿಸುವಂತ ವಿಷಯದಲ್ಲಿ ಪ್ರೀತಿಯು ತೋರಿಬಂತು.
He had compassion for people. People were more important to Jesus than material things.
ಯೇಸು ಕ್ರಿಸ್ತನು ಜನರ ಕಡೆಗೆ ದಯೆಯನ್ನ ಹೊಂದಿದ್ದನು. ಯೇಸು ಕ್ರಿಸ್ತನಿಗೆ ಇಹಲೋಕದ ವಸ್ತುಗಳಿಗಿಂತ ಮನುಷ್ಯರು ಬಹಳ ಪ್ರಮುಖವಾಗಿದ್ದರು.
The love of Jesus is seen in the fact that he was willing to die in order to save people from their sin. God so loved the world that he gave his only begotten son.
ಯೇಸು ಕ್ರಿಸ್ತನ ಪ್ರೀತಿಯು ಎಲ್ಲಿ ತೋರಬಂತು ಅಂತಂದ್ರೆ ಜನರನ್ನ ಅವರ ಪಾಪಗಳಿಂದ ರಕ್ಷಿಸುವ ಸಲುವಾಗಿ ಸಾಯಲು ಕೂಡ ಯೇಸು ಮನಸ್ಸನ್ನ ಹೊಂದಿದ್ರು. ಸತ್ಯವೇದ ಹೇಳುತ್ತದೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ.
The highest proof of God's love is in this, that he gave his son to die for us.
ದೇವರ ಪ್ರೀತಿಗೆ ದೊಡ್ಡ ರುಜುವಾತ್ ಏನಪ್ಪ ಅಂತಂದ್ರೆ ದೇವರು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಸಾಯಲು ಕಳಿಸಿಕೊಟ್ಟನು.
Jesus said, greater love has no man than this, that a man lays down his life for his friends.
ಒಬ್ಬ ಮನುಷ್ಯನು ತನ್ನ ಸ್ನೇಹಿತನಿಗಾಗಿ ಪ್ರಾಣವನ್ನ ಅರ್ಪಿಸುವುದಕ್ಕಿಂತ ದೊಡ್ಡದಾದ ಪ್ರೀತಿಯು ಈ ಲೋಕದಲ್ಲಿಲ್ಲ ಎಂಬುದಾಗಿ ಯೇಸು ಒಂದು ಬಾರಿ ಹೇಳಿದರು.
And it was not just physically that Jesus died.
ಯೇಸು ಸ್ವಾಮಿ ಸತ್ತಿದ್ದು ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ.
Every day in his relationships with people, he died to himself.
ಪ್ರತಿನಿತ್ಯ ಜನರ ನಡುವೆ ಹೊಂದಿದಂತ ಸಂಬಂಧದಲ್ಲಿ ಯೇಸು ಕ್ರಿಸ್ತನು ತನ್ನ ಸ್ವಾರ್ಥಕ್ಕೆ ಸತ್ತನು.
This is the cross that he told us to take up daily.
ಈ ಒಂದು ಶಿಲುಬೆಯನ್ನೇ ನಾವು ಪ್ರತಿನಿತ್ಯ ಹೋರಬೇಕೆಂದು ಯೇಸು ಸ್ವಾಮಿ ನಮಗೆ ಹೇಳಿದ್ದು.
The greatest proof of my love for another is that I am willing to die to myself, to my rights, my reputation, my own interests in my relationship with that person.
ಮತ್ತೊಬ್ಬನ ವಿಷಯವಾಗಿ ನಾನು ಪ್ರೀತಿಯನ್ನು ಹೊಂದಿದ್ದೇನೆ ಅನ್ನುವುದಕ್ಕೆ ಗುರುತೇನಪ್ಪ ಅಂತಂದ್ರೆ ನಾನು ನನ್ನ ಸ್ವಂತ ಹೆಸರಿಗೆ, ಹಕ್ಕಿಗೆ, ಆಸಕ್ತಿಗೆ ಮತ್ತು ಸ್ವಾರ್ಥಕ್ಕೆ ಸಾಯಲು ಸಿದ್ಧನಾಗಿರುತ್ತೇನೆ ಪ್ರತಿನಿತ್ಯ ಆ ಸಂಬಂಧವನ್ನು ಉಳಿಸಿಕೊಳ್ಳುವ ಸಲುವಾಗಿ.
Anything less than this is not love. The world is full of people who seek their own, who are always seeking how will this benefit me.
ಇದಕ್ಕಿಂತ ಕಡಿಮೆ ಉಳ್ಳದ್ದು ಪ್ರೀತಿಯಾಗಿಲ್ಲ. ಈ ಲೋಕದಲ್ಲಿರುವಂತ ಜನರು ಸ್ವಾರ್ಥತೆಯಿಂದ ಕೂಡಿದ್ದಾರೆ. ಈ ಲೋಕದಲ್ಲಿರುವಂತ ಜನರು ಯಾವಾಗಲೂ ತಮಗೆ ಏನು ಲಾಭ, ಯಾರಿಂದ ಲಾಭ ಅನ್ನೋದನ್ನ ನೋಡ್ತಾ ಇರ್ತಾರೆ.
That's what I meant by using people for one's own ends.
ಹಾಗಾಗಿ ನಾನು ಹಿಂದೆ ಹೇಳಿದ್ದು ಜನರು ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ ಮತ್ತೊಬ್ಬರನ್ನ ಉಪಯೋಗಿಸಿಕೊಳ್ಳುತ್ತಾರೆ ಎಂಬುದಾಗಿ.
True love is totally interested in the other person and not interested in what I can get out of that other person for myself.
ನಿಜವಾದ ಪ್ರೀತಿಯು ಮತ್ತೊಬ್ಬರ ಕಡೆಗೆ ಆಸಕ್ತಿಯನ್ನ ಹೊಂದಿರುವಂತದ್ದಾಗಿದೆ. ಅದರ ಹೊರತಾಗಿ ಮತ್ತೊಬ್ಬರಿಂದ ನಾನು ಏನ್ ಲಾಭವನ್ನ ಪಡ್ಕೊಳ್ಳೋದು ಅನ್ನುವಂತದ್ದಾಗಿರೋದಿಲ್ಲ.
And if we don't cleanse ourselves from this filthiness of the flesh and spirit that there is in all of us, we will never be able to love others with the love of God.
ಪ್ರಾಣ ಮತ್ತು ಶರೀರದಲ್ಲಿರುವಂತ ಈ ಒಂದು ಕೆಟ್ಟತನವನ್ನ ನಾವು ತೊಲಗಿಸಲಿಲ್ಲ ಅಂದ್ರೆ ನಾವು ಜನರನ್ನ ದೇವರ ಪ್ರೀತಿಯಿಂದ ಪ್ರೀತಿಸಲಿಕ್ಕೆ ಅಸಾಧ್ಯವಾಗುತ್ತೆ.
We must ask the Holy Spirit to remove from us, to help us to crucify these wrong attitudes so that we can love people with the love of God.
ನಾವು ಈ ಒಂದು ತಪ್ಪಾದ ನಡವಳಿಕೆಗಳನ್ನು ಶಿಲುಬೆಗೆ ಏರಿಸಲು ಮತ್ತು ಈ ಒಂದು ಸಂಗತಿಗಳನ್ನು ನಮ್ಮ ಜೀವಿತದಿಂದ ತೆಗೆದುಹಾಕಲು ಮತ್ತು ದೇವರ ಪ್ರೀತಿಯಿಂದ ಜನರನ್ನು ಪ್ರೀತಿಸಲು ನಮಗೆ ಸಹಾಯ ಮಾಡುವಂತ ಪವಿತ್ರಾತ್ಮನಲ್ಲಿ ಕೇಳಿಕೊಳ್ಳಬೇಕು.
And this is one reason why Jesus was never irritated with people.
ಈ ಒಂದು ಕಾರಣಕ್ಕಾಗಿ ಯೇಸು ಕ್ರಿಸ್ತನು ಜನರ ವಿಷಯವಾಗಿ ಯಾವತ್ತೂ ಕೆರಳಲಿಲ್ಲ.
ಈವನ್ ಇಫ್ ದೇ ವರ್ ಕ್ರೂಡ್ ಆರ್ ಸ್ಟೂಪಿಡ್ ಆರ್ ದೇ ಮೇಡ್ ಮಿಸ್ಟೇಕ್ಸ್ ದೇ ಮೇ ಬಿ ಸ್ಲೋ ಅಂಡ್ ದೇ ನೆವರ್ ಗಾಟ್ ಆನ್ ಹಿಸ್ ನರ್ವ್ಸ್ ದೇ ನೆವರ್ ಅಪ್ಸೆಟ್ ಹಿಮ್.
ಜನರು ಕೆಟ್ಟವರಾಗಿದ್ರು, ನಿಧಾನವುಳ್ಳವರಾಗಿದ್ರು, ಮೂಢರಾಗಿದ್ರು, ತಪ್ಪಾದದ್ದನ್ನ ಮಾಡ್ತಾ ಇದ್ರು ಕೂಡ ಅವುಗಳ ವಿಷಯವಾಗಿ ಯೇಸು ರೇಗಾಡಲಿಲ್ಲ.
ದೇ ಆರ್ ಅನ್ಟೈಡಿನೆಸ್ ದೇ ಡಿಸಾರ್ಡರ್ಲಿನೆಸ್ ದೇ ಸ್ಲೋನೆಸ್ ದೇ ಕೇರ್ಲೆಸ್ನೆಸ್ ಇಟ್ ನೆವರ್ ಮೇಡ್ ಹಿಮ್ ಇಂಪೇಷಂಟ್ ಆರ್ ಇರಿಟೇಟೆಡ್.
ಅವರ ಅಸ್ತವ್ಯಸ್ತತೆ, ಕ್ರಮಬದ್ಧತೆ ಇಲ್ಲದಿರುವಿಕೆ, ಅಜಾಗರೂಕತೆ ಅವರ ನಿಧಾನದ ವಿಷಯವಾಗಿ ಯೇಸು ಎಂದೂ ರೇಗಾಡಲಿಲ್ಲ ಮತ್ತು ತನ್ನ ತಾಳ್ಮೆಯನ್ನ ಕಳೆದುಕೊಳ್ಳಲಿಲ್ಲ.
Why do these things that you see in other people irritate you?
ಹಾಗಾದ್ರೆ ಯಾಕೆ ಈ ಸಂಗತಿಗಳು ಮತ್ತೊಬ್ಬರಲ್ಲಿ ನೀವು ಕಾಣುವಾಗ ಅದು ನಿಮ್ಮನ್ನು ರೇಗಾಡುವಂತೆ ಮಾಡುತ್ತದೆ?
I'll tell you the reason. It's because you're not willing to die to yourself.
ನಾನು ನಿಮಗೆ ಕಾರಣವನ್ನ ಹೇಳ ಬಯಸ್ತೇನೆ. ಯಾಕೆಂದ್ರೆ ನೀವು ನಿಮ್ಮ ಸ್ವಾರ್ಥಕ್ಕೆ ಸಾಯಲು ನೀವು ಸಿದ್ಧರಿರೋದಿಲ್ಲ.
That's the reason. You do not know love. We sing about love, we speak about love. But what is the proof of love? That I'm willing to die. That when I see something which is slow or disorderly or untidy in that person, I'm willing to die.
ನೀವು ಪ್ರೀತಿಯ ಬಗ್ಗೆ ಮಾತನಾಡಬಹುದು, ಪ್ರೀತಿಯ ಬಗ್ಗೆ ಹಾಡಬಹುದು, ಆದರೆ ನಿಜವಾದ ಪ್ರೀತಿ ಅಂದ್ರೇನು ಅಂತ ನಿಮಗೆ ಗೊತ್ತಿಲ್ಲ. ನಿಜವಾದ ಪ್ರೀತಿಯ ಗುರುತೇನಪ್ಪ ಅಂದ್ರೆ ಮತ್ತೊಬ್ಬರಲ್ಲಿ ನೀವು ಕಾಣುವಂತ ನಿಧಾನಗತಿ, ಕ್ರಮಬದ್ಧತೆ ಇಲ್ಲದಿರುವಂತದ್ದು ಮತ್ತು ಅಸ್ತವ್ಯಸ್ತತೆಯ ವಿಷಯವಾಗಿ ನೀವು ನಿಮ್ಮ ಸ್ವಾರ್ಥಕ್ಕೆ ಸಾಯಲು ಸಿದ್ಧರಾಗಿರುತ್ತೀರಿ.
I must love him first. You say, but don't you think we should correct him and set him right? Yes, by all means. Jesus also corrected. Why did people accept Jesus' correction and not accept the correction from the Pharisees?
ನಾವು ಮೊದಲು ಒಬ್ಬರನ್ನ ಪ್ರೀತಿಸುವವರಾಗಿರಬೇಕು. ಹಾಗಾದ್ರೆ ನೀವು ಕೇಳಬಹುದಲ್ವಾ, ನಾವು ಮತ್ತೊಬ್ಬರನ್ನ ತಿದ್ದಬಾರದ ಎಂಬುದಾಗಿ? ಖಂಡಿತವಾಗಲೂ ನೀವು ಮತ್ತೊಬ್ಬರನ್ನ ತಿದ್ದಬಹುದು. ಯೇಸು ಸ್ವಾಮಿ ಕೂಡ ಅವರನ್ನ ಪ್ರೀತಿಸಿ ಆ ನಂತರ ತಿದ್ದಲು ಪ್ರಾರಂಭಿಸಿದರು. ಯಾಕೆ ಜನರು ಫರಿಸಾಯರ ತಿದ್ದುವಿಕೆಯನ್ನು ತಗೊಳ್ಳುತ್ತಿರಲಿಲ್ಲ, ಯೇಸು ಕ್ರಿಸ್ತನ ತಿದ್ದುವಿಕೆಯನ್ನು ಮಾತ್ರ ತಗೊಳ್ತಾ ಇದ್ರು?
Why was it different when Jesus said something they listened and when the Pharisees said the same thing they wouldn't listen?
ಫರಿಸಾಯರು ಹೇಳಿದಂತ ಸಂಗತಿಗಳನ್ನ ಜನರು ಕೇಳ್ತಾ ಇರಲಿಲ್ಲ, ಆದ್ರೆ ಯೇಸು ಸ್ವಾಮಿ ಹೇಳಿದಂತ ಅದೇ ಸಂಗತಿಗಳನ್ನ ಜನರು ಕೇಳ್ತಾ ಇದ್ರು. ಯಾಕೆ ಅಲ್ಲಿ ವ್ಯತ್ಯಾಸ?
It was because they saw Jesus loved them.
ಯಾಕೆ ಅಂದ್ರೆ ಜನರು ಕಂಡುಕೊಂಡಿದ್ದು ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸ್ತಾನೆ ಎಂಬುದಾಗಿ.
And when people see that you love them, they will accept your correction.
ಜನರನ್ನ ನೀವು ಪ್ರೀತಿಸ್ತೀರಿ ಎಂಬುದಾಗಿ ಜನರಿಗೆ ಗೊತ್ತಾದಾಗ ಅವರು ನಿಮ್ಮ ತಿದ್ದುವಿಕೆಗಳನ್ನ ಒಪ್ಪಿಕೊಳ್ಳುತ್ತಾರೆ.
It's when we don't love them and we correct them that we are like the Pharisees.
ನೀವು ಅವರನ್ನ ಪ್ರೀತಿಸದೇನೆ ಅವರನ್ನ ತಿದ್ದಿದ್ರೆ ನೀವು ಫರಿಸಾಯರ ರೀತಿಯಲ್ಲಿ ಆಗ್ಬಿಡ್ತೀರಾ ಅಷ್ಟೇ.
See, if I'm irritated with a person, I'm unfit to correct him. I need to correct myself.
ನಾನು ಒಬ್ಬನ ವಿಷಯವಾಗಿ ಕೆರಳುತ್ತಾ ಇದ್ದೇನೆ ಅಂದ್ರೆ ನಾನು ಅನರ್ಹನು ಅವನನ್ನ ತಿದ್ದಲು, ಮೊದಲು ನನ್ನನ್ನು ನಾನು ತಿದ್ಕೋಬೇಕು.
If I'm impatient with people, I'm not ready to correct them. I need to correct my own impatience first. But how many people see that?
ನಾನು ತಾಳ್ಮೆಯನ್ನ ಕಳ್ಕೊಳ್ಳುತ್ತಿದ್ದೇನೆ ಅಂದ್ರೆ ಮತ್ತೊಬ್ಬರನ್ನ ಈ ವಿಷಯದಲ್ಲಿ ತಿದ್ಲಿಕ್ಕೆ ಆಗೋದಿಲ್ಲ, ಮೊದಲು ನಾನು ತಾಳ್ಮೆಯನ್ನ ಕಳೆದುಕೊಳ್ಳುವಂತ ವಿಷಯದಲ್ಲಿ ತಿದ್ಕೋಬೇಕು.
Do you see that you need to correct your irritation and your impatience and your lack of love before you correct the untidiness and the disorderliness and the carelessness and the slowness of other people?
ಮತ್ತೊಬ್ಬರಲ್ಲಿ ತೋರಿ ಬರುವಂತ ನಿಧಾನಗತಿಯನ್ನ, ಕ್ರಮಬದ್ಧತೆ ಇಲ್ಲದಿರುವಂತದ್ದನ್ನ, ಅಜಾಗರೂಕತೆಯನ್ನ ತಿದ್ದುವ ಮೊದಲು ನಿಮ್ಮಲ್ಲಿರುವಂತ ಪ್ರೀತಿಯ ಕೊರತೆಯನ್ನ ಹಾಗೂ ತಾಳ್ಮೆಯನ್ನು ಕಳೆದುಕೊಳ್ಳುವಂತ ವಿಷಯದಲ್ಲಿ ತಿದ್ದುಕೊಳ್ಳೋದನ್ನ ನೀವು ನೋಡ್ಕೊಂಡಿದ್ದೀರಾ?
Jesus said, before you see a speck in the other person's eye, you remove the beam from your own eye.
ಯೇಸು ಸ್ವಾಮಿ ನಮಗೆ ಈ ರೀತಿಯಾಗಿ ಹೇಳಿದ್ದಾರೆ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನ ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನ ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು ಎಂಬುದಾಗಿ.
You know, a perfect person can easily bear with imperfect people.
ನಿಮಗೆ ಗೊತ್ತಾ, ಒಬ್ಬ ಪರಿಪೂರ್ಣ ಮನುಷ್ಯನು ಮತ್ತೊಬ್ಬ ಅಪರಿಪೂರ್ಣ ಮನುಷ್ಯನನ್ನ ತುಂಬಾ ಸುಲಭವಾಗಿ ಸಹಿಸಿಕೊಳ್ಳುತ್ತಾನೆ.
Jesus was perfect. That's why even though he lived in a world which was thoroughly imperfect, he could bear with the imperfections of people.
ಯೇಸು ಸ್ವಾಮಿ ಪರಿಪೂರ್ಣರಾಗಿದ್ದರು, ತಾನು ಪರಿಪೂರ್ಣನಾಗಿದ್ದರೂ ಸಹ ಲೋಕದಲ್ಲಿ ಅಪರಿಪೂರ್ಣತೆ ಎಂಬುವಂತದ್ದು ತುಂಬಿದ್ದರೂ ಸಹ ಯೇಸು ಸ್ವಾಮಿಯು ಆ ಅಪರಿಪೂರ್ಣತೆಯನ್ನ ಸಹಿಸಿಕೊಂಡರು.
We who are not at all perfect, we who are so imperfect, why is it we cannot bear with other imperfect people? We are imperfect, they are imperfect, they have to bear with us and we have to bear with them. Why is it we find it so difficult to bear with other imperfect people around us.
ನಾವು ಪರಿಪೂರ್ಣರಲ್ಲ, ನಾವು ಅಪರಿಪೂರ್ಣರು. ನಾವು ಕೂಡ ಅಪರಿಪೂರ್ಣರು, ಮತ್ತೊಬ್ಬರು ಕೂಡ ಅಪರಿಪೂರ್ಣರು. ಆದರೂ ಕೂಡ ಯಾಕೆ ಮತ್ತೊಬ್ಬರ ಅಪರಿಪೂರ್ಣತೆಯನ್ನು ಸಹಿಸಿಕೊಳ್ಳೋದು ನಮಗೆ ಕಷ್ಟ ಆಗ್ತಾ ಇದೆ?
I'll tell you the reason, my friend. It's because we are imperfect.
ಪ್ರಿಯ ಸ್ನೇಹಿತರೆ, ನಾನು ನಿಮಗೊಂದು ಕಾರಣ ಹೇಳ್ತೇನೆ ಅದಕ್ಕೆ. ಯಾಕೆಂದ್ರೆ ನಾವು ಅಪರಿಪೂರ್ಣರಾಗಿರೋದ್ರಿಂದ.
The more we press on to perfection, the more we take up the cross and die to ourselves, the more we will be patient.
ನಾವು ಹೆಚ್ಚು ಪರಿಪೂರ್ಣತೆಗೆ ಒತ್ತನ್ನು ಕೊಟ್ಟಾಗ, ನಾವು ಹೆಚ್ಚು ಶಿಲುಬೆಯನ್ನು ಹೋರುವಾಗ, ನಾವು ಹೆಚ್ಚು ಸ್ವಾರ್ಥಕ್ಕೆ ಸಾಯುವಾಗ, ನಾವು ತಾಳ್ಮೆಯನ್ನು ಹೆಚ್ಚು ಕಲಿತುಕೊಳ್ಳುತ್ತೇವೆ.
And we will tolerate the mistakes of others. We'll be able to forgive them. We won't get upset. We won't get irritated.
ಆಗ ನಾವು ಮತ್ತೊಬ್ಬರ ತಪ್ಪುಗಳನ್ನು ಸಹಿಸಿಕೊಳ್ಳುತ್ತೇವೆ. ಅದರಿಂದ ನಾವು ಕೆರಳೋದಿಲ್ಲ, ಅದರಿಂದ ನಾವು ನಿರಾಶರಾಗೋದಿಲ್ಲ. ನಾವು ಬೇಗ ಅವ್ರನ್ನ ಕ್ಷಮಿಸಿಬಿಡ್ತೇವೆ.
We'll say, what does it matter? 2,000 years from now, it won't make any difference, this little thing you're getting upset about.
ನೀವು ಇಂದು ಸಣ್ಣ ಸಣ್ಣ ವಿಷಯಗಳಿಗೆ ಏನ್ ನಿರಾಶರಾಗ್ತಿದ್ದೀರಲ್ಲ, ಇಂದಿನಿಂದ 2,000 ವರ್ಷಗಳ ನಂತರದಲ್ಲಿ ಇದು ವಿಷಯನೇ ಆಗಿರೋದಿಲ್ಲ.
You see, you will see things from eternity's viewpoint. You'll see that that person has got to be loved more. Never mind if you made a mistake.
ಯಾಕೆಂದ್ರೆ ನೀವು ನಿತ್ಯತ್ವದ ದೃಷ್ಟಿಕೋನದಿಂದ ನೋಡ್ತೀರಾ. ಹಾಗಾಗಿ ನೀವು ನೋಡ್ತೀರಾ, ಆ ಮನುಷ್ಯನು ದೇವರಿಂದ ಹೆಚ್ಚು ಪ್ರೀತಿಸಲ್ಪಟ್ಟಿದ್ದಾನೆ ಎಂಬುದಾಗಿ. ಹಾಗಾಗಿ ಆತನ ತಪ್ಪನ್ನು ಹೆಚ್ಚಾಗಿ ತಲೆಗೆ ಹಾಕೊಳ್ಳೋದಿಲ್ಲ.
Look at the way some parents get irritated with their children. You think they really love them?
ನೀವು ನೋಡೋದಾದ್ರೆ ಕೆಲವು ಪೋಷಕರು ತಮ್ಮ ಮಕ್ಕಳ ವಿಷಯವಾಗಿ ಬೇಗ ಕೆರಳುತ್ತಾರೆ. ನೀವು ಅನ್ಕೊಳ್ತೀರಾ ಅವರು ತಮ್ಮ ಮಕ್ಕಳನ್ನ ಪ್ರೀತಿಸ್ತಾ ಇದ್ದಾರೆ ಅಂತ?
Yeah, they love them enough to feed them, clothe them, educate them, sacrifice many things for them. But when their child does something to cause some inconvenience for the parents, and the parents get upset.
ಹೌದು, ಪೋಷಕರು ತಮ್ಮ ಮಕ್ಕಳಿಗೆ ಪೋಷಣೆ ಮಾಡಬಹುದು, ವಿದ್ಯಾಭ್ಯಾಸ ಕೊಡಬಹುದು, ಅನೇಕ ತ್ಯಾಗಗಳನ್ನ ಮಾಡಬಹುದು. ಆದ್ರೆ ಮಕ್ಕಳು ಪೋಷಕರಿಗೆ ಕೆಲವೊಂದು ಅನಾನುಕೂಲತೆಗಳನ್ನ ಮಾಡುವಾಗ ಅವರು ಬೇಗ ಅಸಮಾಧಾನಗೊಳ್ಳುತ್ತಾರೆ.
In all our relationships we need to die.
ನಮ್ಮ ಎಲ್ಲಾ ಸಂಬಂಧಗಳಲ್ಲೂ ನಾವು ಸ್ವಾರ್ಥಕ್ಕೆ ಸಾಯುವವರಾಗಿರಬೇಕು.
It's when we love a person that we can correct that person.
ನಾವು ಒಬ್ಬ ವ್ಯಕ್ತಿಯನ್ನ ಪ್ರೀತಿಸುವಾಗ ಅವರನ್ನ ತಿದ್ದುವರಾಗಿರುತ್ತವೆ.
When the beam is taken out of my eye, then I can see clearly to be able to take the speck out of the other person's eye.
ನಮ್ಮ ಕಣ್ಣಿನಿಂದ ತೊಲೆಯು ತೆಗೆದು ಹಾಕಲ್ಪಡುವಾಗ ಮತ್ತೊಬ್ಬರ ಕಣ್ಣಿನೊಳಗಿಂದ ರವೆಯು ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ.
Look at Jesus' love in the way he spoke to people in his speech.
ಯೇಸು ಸ್ವಾಮಿಯು ಜನರೊಟ್ಟಿಗೆ ಮಾತನಾಡುವಂತ ವಿಷಯದಲ್ಲಿ ನೋಡ್ರಿ ಆತನ ಮಾತಿನಲ್ಲಿ ಎಷ್ಟು ಪ್ರೀತಿ ತುಂಬಿತ್ತು ಅಂತ.
You know, our speech is a great revealer of what is in our hearts.
ನಮ್ಮ ಮಾತು ಹೃದಯದಲ್ಲಿ ತುಂಬಿರುವಂತದ್ದನ್ನ ಪ್ರಕಟಿಸುವಂತದ್ದಾಗಿದೆ.
Jesus said that from the abundance of the heart, the mouth will speak.
ಯೇಸು ಸ್ವಾಮಿ ಹೇಳಿದ್ರು ಹೃದಯದಲ್ಲಿ ತುಂಬಿರುವಂತದ್ದು ಬಾಯಿ ಮಾತನಾಡುತ್ತದೆ ಎಂಬುದಾಗಿ.
Whatever is in your heart will come out when you speak. You can't hide it for long.
ನಿಮ್ಮ ಹೃದಯದಲ್ಲಿ ಏನೇ ತುಂಬಿಕೊಂಡಿದ್ರು ಅದು ನಿಮ್ಮ ಬಾಯಿ ಮುಖಾಂತರ ಹೊರಗೆ ಬರುತ್ತೆ. ಅದನ್ನ ನೀವು ಹೆಚ್ಚು ಕಾಲ ಗುಪ್ತವಾಗಿ ಇಡ್ಲಿಕ್ಕೆ ಆಗೋದಿಲ್ಲ.
Why do people belittle others, pass remarks and jokes about other people that hurt them?
ಯಾಕೆ ಜನರು ಮತ್ತೊಬ್ಬರ ವಿಷಯವಾಗಿ ಪರಿಹಾಸ್ಯ ಮಾಡ್ತಾರೆ ಮತ್ತು ಅವರನ್ನ ತುಂಬಾ ಕೀಳಾಗಿ ನೋಡಿ ಅವರಿಗೆ ನೋವು ಮಾಡ್ತಾರೆ?
Why do they do it? Because they are not like Christ. They don't love. I wonder whether they are even born again.
ಯಾಕೆ ಅವರು ಇದನ್ನು ಮಾಡ್ತಾರೆ? ಯಾಕೆಂದ್ರೆ ಅವರಿನ್ನು ಕ್ರಿಸ್ತನ ರೀತಿಯಲ್ಲಿ ಆಗಿಲ್ಲ ಹಾಗೂ ಅವರು ಮತ್ತೊಬ್ಬರನ್ನ ಪ್ರೀತಿಸೋದಿಲ್ಲ. ನನಗೆ ಆಶ್ಚರ್ಯ ಆಗತ್ತೆ ಅವರಿನ್ನು ಹೊಸದಾಗಿ ಹುಟ್ಟಿದಾರೋ ಇಲ್ವೋ ಅಂತ.
Such people, they don't seem to have any sensitivity to saying rude things about other people, to saying things that hurt others. That's sad.
ಇಂತಹ ಜನರು ಮತ್ತೊಬ್ಬರಿಗೆ ಮಾತನಾಡುವಂತ ಕಠಿಣ ಮಾತುಗಳಲ್ಲಿ ಮತ್ತು ಮತ್ತೊಬ್ಬರಿಗೆ ಮಾತನಾಡುವಂತ ನೋವಿನ ಮಾತುಗಳಲ್ಲಿ ಸೂಕ್ಷ್ಮತೆಯನ್ನ ಹೊಂದಿರುವುದಿಲ್ಲ. ಇದು ಒಂದು ದುಃಖದ ಸಂಗತಿ.
They make subtle wounding statements. You see that sometimes in husbands and wives who say sharp things, stinging remarks to one another. Jesus never did it once. No.
ಇಂತಹ ಜನರು ಮತ್ತೊಬ್ಬರನ್ನ ಕಟ್ಟಿ ಹಾಕುವಂತ ಮಾತುಗಳನ್ನ ಆಡ್ತಾರೆ. ಕೆಲವೊಮ್ಮೆ ನೀವು ನೋಡೋದಾದ್ರೆ ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ಕಟ್ಟಿ ಹಾಕುವಂತ ಮಾತುಗಳನ್ನ ಆಡ್ತಾರೆ, ಹರಿತಾದ ಮಾತುಗಳನ್ನ ಬಿಡ್ತಾರೆ, ಯೇಸು ಸ್ವಾಮಿಯು ಯಾವತ್ತೂ ಈ ರೀತಿಯಾಗಿ ಮಾತನಾಡಲಿಲ್ಲ. ಇಲ್ಲ,
ಹಿ ನ್ಯೂ ಹೌ ಟು ರೆಬ್ಯೂಕ್ ಪೀಪಲ್ ಸ್ಟ್ರಾಂಗ್ಲಿ. ಹಿ ಟರ್ನ್ ರೌಂಡ್ ಒನ್ಸ್ ಟು ಪೀಟರ್ ಅಂಡ್ ಸೆಡ್ ಗೆಟ್ ಬಿಹೈಂಡ್ ಮೀ ಸೇಡನ್. ಬಟ್ ಹಿ ಡಿಡ್ನ್ ಸೇ ದಟ್ ಇನ್ ಇರಿಟೇಷನ್, ಹಿ ಡಿಡ್ನ್ ಸೇ ದಟ್ ಇನ್ ಆಂಗರ್.
ಯೇಸು ಸ್ವಾಮಿಗೆ ಗೊತ್ತಿತ್ತು ಹೇಗೆ ಜನರನ್ನ ಗದರಿಸಬೇಕು ಅಂತ. ಒಂದು ಬಾರಿ ಯೇಸು ಪೇತ್ರನಿಗೆ ಹೇಳಿದ್ರು, ಸೈತಾನನೇ ಇಲ್ಲಿಂದ ತೊಲಗಿ ಹೋಗು ಎಂಬುದಾಗಿ. ಆ ಮಾತನ್ನ ಯೇಸು ಹೇಳಿದ್ದು ಕೆರಳುವಿಕೆಯಿಂದಾಗಲಿ ಅಥವಾ ಕೋಪದಿಂದಾಗಲಿ ಅಲ್ಲ.
ಹಿ ಸೆಡ್ ಇಟ್ ಟು ಹೆಲ್ಪ್ ಪೀಟರ್ ಟು ಸೀ ಹೌ ಇನ್ ದ ಸ್ಟೇಟ್ಮೆಂಟ್ ದಟ್ ಪೀಟರ್ ಹ್ಯಾಡ್ ಮೇಡ್ ಅಟ್ ದಟ್ ಟೈಮ್ ಟು ಜೀಸಸ್ ಟು ಅವಾಯ್ಡ್ ದ ಕ್ರಾಸ್, ದಟ್ ಇಸ್ ಸೈತಾನಿಕ್.
ಯೇಸು ಸ್ವಾಮಿಯು ಪೇತ್ರನಿಗೆ ಸಹಾಯಿಸಲು ಆ ಮಾತನ್ನ ಆಡಿದರು. ಯೇಸು ಸ್ವಾಮಿಯು ಶಿಲುಬೆಗೆ ಹೋಗದಂತೆ ತಡೆಯುವಂತ ಪೇತ್ರನ ಮಾತು ಸೈತಾನನ ಆತ್ಮದಿಂದ ತುಂಬಿತ್ತು ಎಂಬುದನ್ನು ಪೇತ್ರನಿಗೆ ತೋರಿಸಲು ಆ ಮಾತನ್ನ ಯೇಸು ಹೇಳಿದರು.
ಗಾಡ್ ವಾಂಟೆಡ್ ಜೀಸಸ್ ಟು ಗೋ ಟು ದ ಕ್ರಾಸ್ ಅಂಡ್ ಹಿಯರ್ ವಾಸ್ ಸೈತಾನ್ ಟ್ರೈಯಿಂಗ್ ಟು ಸ್ಟಾಪ್ ಪೀಟರ್ ಫ್ರಮ್ ಜೀಸಸ್ ಫ್ರಮ್ ಗೋಯಿಂಗ್ ಟು ದ ಕ್ರಾಸ್ ಥ್ರೂ ಪೀಟರ್ ಅಂಡ್ ಟು ಹೆಲ್ಪ್ ಪೀಟರ್ ಟು ಸೀ ದ ಸೀರಿಯಸ್ನೆಸ್ ಆಫ್ ದಟ್. ಹಿ ಸೆಡ್ ದಟ್ ಸೈತಾನಿಕ್.
ಯೇಸು ಶಿಲುಬೆಗೆ ಹೋಗಬೇಕು ಜನರ ಪಾಪದ ನಿಮಿತ್ತ ಎಂಬುದಾಗಿ ದೇವರು ಬಯಸಿದರು. ಆದರೆ ಯೇಸು ಶಿಲುಬೆಗೆ ಹೋಗುವಂಥದ್ದನ್ನ ಸೈತಾನನು ಪೇತ್ರನ ಮೂಲಕ ತಡೆಯುವಂತ ಪ್ರಯತ್ನ ಮಾಡಿದನು. ಈ ಒಂದು ಗಂಭೀರತೆಯನ್ನ ಪೇತ್ರನಿಗೆ ಯೇಸು ತೋರಿಸುವ ಸಲುವಾಗಿ, ಅದು ಸೈತಾನನ ಆತ್ಮ ಎಂದು ಹೇಳುವ ಸಲುವಾಗಿ ಆ ಮಾತನ್ನ ಆಡಿದರು.
Otherwise, he would never hurt people. He never made any subtle wounding statements to anyone.
ಇದರ ಹೊರತಾಗಿ ಯೇಸು ಸ್ವಾಮಿಯು ಯಾವತ್ತೂ ಯಾರಿಗೂ ನೋವಿನ ಮಾತುಗಳನ್ನ ಆಡಲಿಲ್ಲ, ಹಾಗೂ ಮತ್ತೊಬ್ಬರನ್ನ ಕಟ್ಟಿ ಹಾಕುವಂತ ಮಾತುಗಳನ್ನು ಸಹ ಆಡಲಿಲ್ಲ.
He never discussed the weaknesses of the disciples behind their backs. You know that?
ಯೇಸು ಸ್ವಾಮಿಯು ಯಾವತ್ತೂ ಶಿಷ್ಯಂದರ ಬಲಹೀನತೆಯನ್ನ ಅವರ ಹಿಂದುಗಡೆ ಚರ್ಚೆ ಮಾಡಲಿಲ್ಲ. ನಿಮಗೆ ಗೊತ್ತಾ ಅದು?
Isn't it amazing that in all the 3 years that his disciples were with him, he never discussed even Judas Iscariot with all the other 11 disciples?
ಇದು ಒಂದು ವಿಸ್ಮಯವಲ್ವಾ? ಯೇಸು ಸ್ವಾಮಿಯೊಟ್ಟಿಗೆ ಶಿಷ್ಯಂದರು 3 ವರ್ಷ ಜೊತೆಲಿದ್ರು ಕೂಡ ಇಸ್ಕರಿಯುತ ಯೂದನ ಬಗ್ಗೆ ಯೇಸು ಸ್ವಾಮಿಯು ಮಿಕ್ಕ 11 ಶಿಷ್ಯಂದರ ಬಳಿ ಚರ್ಚಿಸಲಿಲ್ಲ.
He never exposed Judas in all those 3 years.
ಆ ಒಂದು 3 ವರ್ಷಗಳಲ್ಲಿ ಯೇಸು ಕ್ರಿಸ್ತನು ಇಸ್ಕರಿಯುತ ಯೂದನ ವಿಷಯವಾಗಿ ಎಲ್ಲೂ ಹೇಳಲಿಲ್ಲ.
And I'll tell you the proof of that. If Jesus had been discussing the weaknesses of Judas Iscariot with all the other 11 disciples behind Judas's back, then at the Last Supper, when Jesus said, one of you is going to betray me, everybody would have known.
ಅದಕ್ಕೆ ಒಂದು ದೊಡ್ಡ ರುಜುವಾತನ ನಾನು ನಿಮಗೆ ತೋರಿಸ್ತೀನಿ. ಯೇಸು ಸ್ವಾಮಿಯು ಏನಾದರೂ ಇಸ್ಕರಿಯುತ ಯೂದನ ಬಗ್ಗೆ ಆತನ ಹಿಂದುಗಡೆ ಮಿಕ್ಕ 11 ಶಿಷ್ಯಂದರ ಬಳಿ ಚರ್ಚೆ ಮಾಡಿದ್ರೆ ಆತನ ಬಲಹೀನತೆಯ ವಿಷಯವಾಗಿ, ಕೊನೆಯ ಔತಣದಲ್ಲಿ ನನ್ನನ್ನು ಒಬ್ಬನು ಹಿಡ್ಕೊಡ್ತಾನೆ ಎಂಬುದಾಗಿ ಯೇಸು ಹೇಳುವಾಗ ಎಲ್ರಿಗೂ ಗೊತ್ತಾಗ್ತಿತ್ತು ಅದು ಯಾರು ಅಂತ.
Jesus has already spoken to us about Judas. Everybody has said, we know who that is. But none of them knew.
Aga shishyandru helta idru, haudu, namage gottide, Yesu Swami agle helidare adu yaru anta anta. Adare aa shishyandru gotte irlilla adu yaru anta.
They all said, Lord, is it I? How is it none of them knew?
Avrella kelidru, Yesuve adu nana anta. Hege adu hidkoduvantavanu yaru antu gottagilla?
It proves that Jesus never discussed even Judas Iscariot. Jesus was not a backbiter. Jesus was not a gossiper.
Adur gurutena pandre Yesu Swamiyu Iskariyute Yudana bagge ellu atana hindugade maatnadlilla. Yesu Swamiyu yavattu obbara hindugade maatnaduvudagali obbara bagge chaadi heluvanta swabhavanna hondirilla.
A lot of believers are gossipers. A lot of believers are backbiters. You know why?
Aneka vishwasigalu kivichuchuvantavaru, ಅನೇಕ ವಿಶ್ವಾಸಿಗಳು ಮತ್ತೊಬ್ಬರ ಹಿಂದುಗಡೆ ಮಾತನಾಡುವಂತವರು ಆಗಿದ್ದಾರೆ. ನಿಮಗೆ ಗೊತ್ತಾ ಅದು ಯಾಕೆ ಅಂತ?
They haven't seen the glory of God. They haven't seen the goodness and the love of God in Jesus Christ.
ಅವರು ಇನ್ನು ದೇವರ ಮಹಿಮೆಯನ್ನ ಅಥವಾ ಪ್ರಭಾವವನ್ನ ನೋಡಿಲ್ಲ, ಮತ್ತು ಅವರು ದೇವರ ಪ್ರೀತಿಯನ್ನ ಯೇಸು ಕ್ರಿಸ್ತನಲ್ಲಿ ನೋಡಿಲ್ಲವಾದ್ದರಿಂದ.
They talk about being filled with the Spirit and having supernatural experiences and praising and shouting God, but they haven't been freed from backbiting and gossiping.
Anekaru aatma barita vagodra bagge maatnadtare, shabda madodra bagge maatnadtare, aadre avaru obbara hindagade maatnaduvanta vishayadalli innu jayavanna galisirodilla.
We need to see the glory of Jesus, then only we can be like him.
Naavu Yesuvina prabhavavanna athava mahimeyanna nodidaga aatana reetiyalli aaglikke saadhyavagutte.
The Holy Spirit wants to show us how Jesus lived and then says, now let me make you like him.
ಯೇಸುಸ್ವಾಮಿಯು ಹೇಗೆ ಜೀವಿಸಿದ್ರು ಎಂಬುದನ್ನು ಪವಿತ್ರಾತ್ಮನು ನಮಗೆ ತೋರಿಸಲಿಕ್ಕೆ ಬಯಸ್ತಾನೆ. ಆಗ ಪವಿತ್ರಾತ್ಮನು ನಮಗೆ ಹೇಳ್ತಾನೆ, ನಿಮ್ಮನ್ನ ಆ ರೀತಿಯಾಗಿ ನಾನು ಮಾಡ್ತಾನೆ ಅಂತ.
He doesn't just say be like him. He says let me make you like him. Isn't that good?
ಪವಿತ್ರಾತ್ಮನು ಈ ರೀತಿಯಾಗಿ ಹೇಳಲಿಲ್ಲ, ನೀವು ಯೇಸುಕ್ರಿಸ್ತನ ರೀತಿಯಲ್ಲಿ ಇರ್ರಿ ಅಂತ. ಪವಿತ್ರಾತ್ಮನು ಹೇಳಿದ್ದೇನಪ್ಪ ಅಂದ್ರೆ, ನಾನು ನಿಮ್ಮನ್ನ ಆತನನ್ನ ಹಾಗೆ ಮಾಡ್ತೇನೆ ಅಂತ.
Supposing the Holy Spirit just showed me the glory of Jesus and said be like him, I just give up in discouragement. I say Lord, I can't.
ಪವಿತ್ರಾತ್ಮನು ಕೇವಲ ಯೇಸುವಿನ ಪ್ರಭಾವ ಮತ್ತು ಮಹಿಮೆಯನ್ನು ತೋರಿಸ್ಬಿಟ್ಟು ಆತನ ರೀತಿಯಲ್ಲಿ ಇರ್ರಿ ಎಂಬುದಾಗಿ ಹೇಳಿದ್ರೆ ನಾವು ನಿರುತ್ಸಾಹದಲ್ಲಿ ಕೊನೆಗಾಣ್ತಿದ್ವಿ. ನಾವು ದೇವರಿಗೆ ಅವಾಗ ಹೇಳ್ತಿದ್ವಿ, ದೇವರೇ ನನ್ನ ಕೈಲಿ ಅದಾಗೋಲ್ಲ ಅಂತ.
But that's not what the Holy Spirit says. The Holy Spirit shows us the beauty of Jesus and the way he spoke and then says to us, now my son, my daughter, will you allow me to make your speech also like that? Pure, good, loving. Will you let me control your tongue?
ಆದರೆ ಪವಿತ್ರಾತ್ಮನು ಹೇಳಿದ್ದು ಹಾಗಲ್ಲ. ಪವಿತ್ರಾತ್ಮನು ಯೇಸುವಿನ ಸುಂದರತೆಯನ್ನ ಆತನ ಮಾತುಗಳಲ್ಲಿ ತೋರಿಸಿದನು. ನಂತರ ಪವಿತ್ರಾತ್ಮನು ನಮಗೆ ಈ ರೀತಿ ಹೇಳಿದನು, ನನ್ನ ಮಗನೇ ಮತ್ತು ಮಗಳೇ, ನಿಮ್ಮ ಮಾತು ಸಹ ಯೇಸುವಿನ ಮಾತಿನಂತೆ ಶುದ್ಧತೆಯಿಂದ, ಪ್ರೀತಿಯಿಂದ, ಒಳ್ಳೆಯತನದಿಂದ ಕೂಡಿರುವಂತೆ ನನ್ನನ್ನು ಅನುಮತಿಸುತ್ತೀರಾ? ಮತ್ತು ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನನ್ನನ್ನು ಅನುಮತಿಸುತ್ತೀರಾ ಎಂದು.
Will you let me control your speech from today onwards? This is the fullness of the Spirit.
ಇವತ್ತಿಂದ ನಿಮ್ಮ ಮಾತುಗಳನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ನನ್ನನ್ನು ಅನುಮತಿಸ್ತೀರಾ ಎಂಬುದಾಗಿ ಪವಿತ್ರಾತ್ಮನು ಕೇಳುತ್ತಾನೆ. ಇದು ನಿಜವಾದ ಪವಿತ್ರಾತ್ಮ ಭರಿತರಾಗುವುದಕ್ಕೆ ಸಾಕ್ಷಿ.
The fruit of the Spirit is self-control. We can be filled with the Holy Spirit so that we never hurt anybody with our words or any such thing.
ಆತ್ಮನ ಫಲವು ಕ್ಷಮೆ ದಮೆಯಾಗಿದೆ. ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ಮತ್ತೊಬ್ಬರನ್ನ ಮಾತಿನಿಂದಾಗಲಿ ಅಥವಾ ಇನ್ನಿತರ ಸಂಗತಿಗಳಿಂದಾಗಲಿ ನೋಯಿಸಲು ಹೋಗೋದಿಲ್ಲ.
He leads us along the path of death to ourselves. On the other hand, Jesus used his tongue in a positive way to encourage people, to correct people.
ಪವಿತ್ರಾತ್ಮನು ನಮ್ಮನ್ನ ಸ್ವಾರ್ಥಕ್ಕೆ ಸಾಯುವಂತ ಮಾರ್ಗದಲ್ಲಿ ನಡೆಸುತ್ತಾನೆ. ಮತ್ತೊಂದು ಕಡೆ ಯೇಸುಸ್ವಾಮಿಯು ತನ್ನ ನಾಲಿಗೆಯನ್ನ ಮತ್ತೊಬ್ಬರನ್ನ ಪ್ರೋತ್ಸಾಹಿಸಲು ಮತ್ತು ಮತ್ತೊಬ್ಬರನ್ನ ತಿದ್ದಲು ಉಪಯೋಗಿಸಿದರು.
He made his tongue an instrument of life in God's hands.
ಯೇಸುಸ್ವಾಮಿಯು ತನ್ನ ನಾಲಿಗೆಯನ್ನ ದೇವರ ಕೈಗೆ ಒಂದು ಸಲಕರಣೆಯನ್ನಾಗಿ ಕೊಟ್ಟರು.
We read a wonderful verse in Isaiah chapter 50 and verse 4 where it says concerning Jesus' tongue. It's an amazing word.
ನಾವು ಯೆಶಾಯ 50ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡಿಕೊಳ್ಳುತ್ತೇವೆ. ಅಲ್ಲಿ ಯೇಸುಸ್ವಾಮಿಯ ನಾಲಿಗೆಯ ವಿಷಯವಾಗಿ ಬರೆಯಲ್ಪಟ್ಟಿದೆ.
It says there, you have given me the tongue of a disciple so that I can know how to speak a right word to a weary person.
ಅಲ್ಲಿ ಹೇಳಲ್ಪಟ್ಟಿದೆ, ನನಗೆ ಶಿಷ್ಯನ ನಾಲಿಗೆಯನ್ನ ಕೊಡಲ್ಪಟ್ಟಿದ್ದಿ, ಆಗ ನಾನು ಬಳಲಿ ಹೋದವರಿಗೆ ಸುಧಾರಿಸುವಂತ ಮಾತುಗಳನ್ನ ಆಡ್ಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
Just think if you could have a ministry like that. You don't have to be a preacher. You may never stand in a pulpit. But just to have the right word for weary people.
ನೀವು ಆ ರೀತಿಯನ್ನ ಸೇವೆಯನ್ನ ಹೊಂದ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ನೀವು ವೇದಿಕೆಯನ್ನ ಏರಿ ಬೋಧಕನಾಗಬೇಕಾಗಿಲ್ಲ. ಒಬ್ಬ ಅಗತ್ಯತೆಯಲ್ಲಿರುವಂತವನಿಗೆ, ಅಂದ್ರೆ ಬಳಲಿ ಹೋದಂತವನಿಗೆ, ಸರಿಯಾದ ಮತ್ತು ಪ್ರೋತ್ಸಾಹದ ಮಾತುಗಳನ್ನಾಡುವಂತದ್ದು ಉತ್ತಮವಾಗಿದೆ.
Do you know how many weary people come across your path every day? How many people do you think you meet in a day? In your office? In your neighborhood?
ನಿಮಗೆ ಗೊತ್ತಾ, ಪ್ರತಿನಿತ್ಯ ನಿಮ್ಮ ಬಳಿಯಲ್ಲಿ ಎಷ್ಟು ಚಿಂತಾಗ್ರತ ಮತ್ತು ಬಳಲಿ ಹೋದಂತವರು ಹಾದು ಹೋಗ್ತಾರೆ ಅಂತ. ಪ್ರತ್ಯೇಕವಾಗಿ ಹೇಳೋದಾದ್ರೆ ನಿಮ್ಮ ಕಚೇರಿಯಲ್ಲಾಗ್ಬಹುದು ಅಥವಾ ನಿಮ್ಮ ನೆರೆಹೊರೆಯಲ್ಲಿರುವಂತ ಸ್ಥಳದಲ್ಲಾಗ್ಬಹುದು, ಎಷ್ಟು ಜನರನ್ನ ಭೇಟಿ ಆಗ್ತೀರಾ ನೀವು ದಿನಕ್ಕೆ?
There must be at least some. And some of them are weary.
ಅಲ್ಲಿರುವಂತ ಕೆಲವರು ಚಿಂತಾಗ್ರತರಾಗಿರ್ತಾರೆ, ಅಂದ್ರೆ ಬಳಲಿ ಹೋಗಿರ್ತಾರೆ.
And do you have a word to encourage them? Or do you gossip, backbite, discuss politics and the weather and they remain with their heaviness?
ನೀವು ಅವರಿಗೆ ಆಡಲು ಪ್ರೋತ್ಸಾಹದ ಮಾತುಗಳನ್ನು ಹೊಂದಿದ್ದೀರಾ? ಅಥವಾ ಅವ್ರ ಹಿಂದ್ಗಡೆ ಮಾತನಾಡೋದು, ಅವರಿಗೆ ಚಾಡಿ ಹೇಳುವಂತ ಮಾತುಗಳನ್ನ ಆಡೋದು ಮತ್ತು ರಾಜಕೀಯದ ವಿಷಯಗಳನ್ನ ಮಾತಾಡಿ ಇನ್ನೂ ಅವರನ್ನ ಬಳಲಿ ಹೋದಂತ ರೀತಿಯಲ್ಲಿ ಇಡ್ತೀರಾ?
God wants you to use your tongue. God wants to use your tongue to speak a word of encouragement and sometimes a word of correction too.
ನೀವು ನಿಮ್ಮ ನಾಲಿಗೆಯನ್ನ ಪ್ರೋತ್ಸಾಹದ ನುಡಿಗಳನ್ನು ಆಡಲಿಕ್ಕೆ ಮತ್ತು ಕೆಲವೊಮ್ಮೆ ತಿದ್ದುವಿಕೆಯನ್ನು ಮಾಡಲಿಕ್ಕೆ ಉಪಯೋಗಿಸಬೇಕು ಅಂತ ದೇವರು ಬಯಸ್ತಾರೆ.
Jesus used his tongue also as a sword to cut down the proud and the haughty.
ಯೇಸು ಸ್ವಾಮಿಯು ತನ್ನ ನಾಲಿಗೆಯನ್ನು ಕತ್ತಿಯ ರೀತಿಯಲ್ಲಿ ಉಪಯೋಗಿಸಿದರು, ಒಬ್ಬನ ಹಗೆತನವನ್ನ ಕಡಿತ ಮಾಡಲು ಉಪಯೋಗಿಸಿದರು.
Think of how the Roman centurion must have been encouraged when Jesus said, I've never seen such great faith. Or the Syrophoenician woman when Jesus praised her for her faith.
ಇಂತಹ ನಂಬಿಕೆಯನ್ನ ನಾನು ಎಲ್ಲಿಯೂ ನೋಡಿಲ್ಲ ಎಂಬ ಮಾತನ್ನ ಯೇಸು ಶತಾಧಿಪತಿಯ ಬಗ್ಗೆ ಹೇಳಿದಾಗ ಶತಾಧಿಪತಿಯು ಪ್ರೋತ್ಸಾಹಗೊಂಡಿರಬಹುದಲ್ವಾ? ಅಥವಾ ಒಬ್ಬ ರಕ್ತ ಕುಸುಮ ಸ್ತ್ರೀಯ ನಂಬಿಕೆಯನ್ನ ಯೇಸು ಮುಕ್ತ ಕಂಠದಿಂದ ಹೊಗಳಿದಾಗ ಆಕೆಯೂ ಸಹ ಪ್ರೋತ್ಸಾಹಗೊಂಡಿರಬಹುದಲ್ವಾ?
You read that in Matthew 8 and Matthew 15.
ನೀವು ಅದನ್ನ ಮತ್ತಾಯ 8ನೇ ಅಧ್ಯಾಯ ಮತ್ತು 15ನೇ ಅಧ್ಯಾಯದಲ್ಲಿ ಓದ್ಕೊಳ್ಳುತ್ತೀರಿ.
Think of that sinful woman in the house of Simon the leper in Luke chapter 7 who was encouraged when Jesus praised her for washing his feet, or Mary of Bethany who was praised for her sacrificial offering.
ಸಿಮೋನನ ಮನೆಯಲ್ಲಿದ್ದಂತ ಕುಷ್ಠರೋಗಿಯಾದ ಒಬ್ಬ ಪಾಪವುಳ್ಳಂತ ಸ್ತ್ರೀಯ ಬಗ್ಗೆ ಯೋಚಿಸಿ ಆಕೆಯ ಅರ್ಪಣಾ ಮನೋಭಾವವನ್ನ ಯೇಸು ಮುಕ್ತ ಕಂಠದಿಂದ ಎಲ್ಲರ ಮುಂದೆ ಹೊಗಳಿದ್ರು. ಇದು ಲೂಕಾ 7ನೇ ಅಧ್ಯಾಯದಲ್ಲಿ ನಮೂದಿಸಲ್ಪಟ್ಟಿದೆ.
They would never have forgotten these words of Jesus.
ಯೇಸುವಿನ ಈ ಮಾತುಗಳನ್ನು ಅವರು ಎಂದಿಗೂ ಮರೆಯಲಿಲ್ಲ.
Think of how Peter was strengthened when Jesus said, I'm going to pray for you. Just a few words. What strength.
ಇದರ ಬಗ್ಗೆ ಯೋಚಿಸಿ. ಯೇಸು ಸ್ವಾಮಿಯು ಪೇತ್ರನಿಗೆ ನಾನು ನಿನಗಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಎಂಬ ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಕ್ಕಾಗಿ ಪೇತ್ರನು ಎಷ್ಟೋ ಬಲಗೊಂಡನು.
Many people must have heard words like Jesus from Jesus lips, and they can come from your lips too if you ask the Holy Spirit to give you the love of God in your heart for people.
ಅನೇಕ ಜನರು ಈ ರೀತಿಯ ಪ್ರೋತ್ಸಾಹದ ಮಾತುಗಳನ್ನು ಯೇಸುವಿನ ತುಟಿಗಳಿಂದ ಕೇಳಿದ್ದಾರೆ, ಮತ್ತು ಜನರಿಗಾಗಿ ನೀವು ಸಹ ತೋರುವಂತ ಪ್ರೀತಿಯು ದೇವರ ಪ್ರೀತಿಯಿಂದ ತುಂಬಿಸುವಂತೆ ಪವಿತ್ರಾತ್ಮನನ್ನ ನೀವು ಕೇಳುವಾಗ ನಿಮ್ಮ ತುಟಿಗಳಿಂದಲೂ ಸಹ ಈ ರೀತಿಯ ಪ್ರೋತ್ಸಾಹದ ಮಾತುಗಳು ಹೊರಹೊಮ್ಮುತ್ತವೆ. ಆಮೆನ್.